ಅಧ್ಯಾಯ 64. ವೃಂದಾವನಕ್ಕೆ ಬಲರಾಮನ ಭೇಟಿ. ತನ್ನ ತಂದೆ ತಾಯಿಯರಾದ ನಂದಮಹಾರಾಜನನ್ನು ಯಶೋದೆಯನ್ನು ನೋಡಬೇಕೆಂದು ಬಲರಾಮನಿಗೆ ಬಹಳ ಕಾತುರವಾಯಿತು. ಆದುದರಿಂದ ಬಹು ಹುರುಪಿನಿಂದ ಒಂದು ರಥದಲ್ಲಿ ವೃಂದಾವನಕ್ಕೆ ಹೊರಟನು. ಕೃಷ್ಣ ಮತ್ತು ಬಲರಾಮನನ್ನು ನೋಡಬೇಕೆಂದು ವೃಂದಾವನದ ನಿವಾಸಿಗಳು ಬಹಳ ಕಾಲದಿಂದ ತವಕದಿಂದಿದ್ದರು. ಬಲರಾಮನು ವೃಂದಾವನಕ್ಕೆ ಹಿಂತಿರುಗಿದಾಗ ಗೋಪಬಾಲಕರು ಗೋಪಿಯರು ಬೆಳೆದು ದೊಡ್ಡವರಾಗಿದ್ದರು. ಆದರೆ ಅವನು ವೃಂದಾವನವನ್ನು ತಲುಪುತ್ತಲೇ ಎಲ್ಲರೂ ಬಲರಾಮನನ್ನು ಆಲಂಗಿಸಿದರು. ಪ್ರತಿಯಾಗಿ ಬಲರಾಮನು ಅವರನ್ನು ಆಲಂಗಿಸಿಕೊಂಡನು. ಅನಂತರ ಅವನು ನಂದಮಹಾರಾಜ ಮತ್ತು ಯಶೋದೆಯರ ಬಳಿಗೆ ಬಂದು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಿದನು. ಪ್ರತಿಯಾಗಿ ಯಶೋದೆ ಮತ್ತು ನಂದಮಹಾರಾಜನು ಅವನನ್ನು ಆಶೀರ್ವದಿಸಿದರು. ಅವರು ಅವನನ್ನು ಜಗದೀಶ್ವರ, ಎಂದರೆ ಎಲ್ಲರನ್ನೂ ಕಾಪಾಡುವ ವಿಶ್ವದ ಪ್ರಭು ಎಂದು ಸಂಬೋಧಿಸಿದರು. ಇದಕ್ಕೆ ಕಾರಣವೆಂದರೆ ಕೃಷ್ಣ ಮತ್ತು ಬಲರಾಮರು ಎಲ್ಲಾ ಜೀವಿಗಳನ್ನು ಪಾಲಿಸುತ್ತಾರೆ. ಆದರೂ ಅವರು ಇಲ್ಲದಿದ್ದುದರಿಂದ ನಂದ ಮತ್ತು ಯಶೋದೆಯರಿಗೆ ಬಹು ಕಷ್ಟವಾಯಿತು. ಇಂತಹ ಮನಸ್ಥಿತಿಯಲ್ಲಿದ್ದ ಅವರು ಬಲರಾಮನನ್ನು ಆಲಂಗಿಸಿಕೊಂಡರು ಮತ್ತು ಅವನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಒಂದೇ ಸಮನೆ ಅಳಲು ಪ್ರಾರಂಭ ಮಾಡಿದರು. ಅವರ ಕಣ್ಣೀರಿನಿಂದ ಬಲರಾಮನು ಒದ್ದೆಯಾದನು. ಅನಂತರ ಬಲರಾಮನು ಹಿರಿಯ ಗೋಪಾಲಕರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತು ತನಗಿಂತ ಕಿರಿಯರಾದ ಗೋಪಾಲಕರ ನಮಸ್ಕಾರಗಳನ್ನು ಸ್ವೀಕರಿಸಿದ. ಹೀಗೆ ಅವರ ವಯಸ್ಸು ಮತ್ತು ಬಾಂಧವ್ಯಕ್ಕೆ ಅನುಗುಣವಾಗಿ ಬಲರಾಮನು ಅವರೊಡನೆ ಸ್ನೇಹವನ್ನು ವಿನಿಮಯ ಮಾಡಿಕೊಂಡನು. ವಯಸ್ಸಿನಲ್ಲಿ ಮತ್ತು ಸ್ನೇಹದಲ್ಲಿ ತನಗೆ ಸಮಾನರಾದವರೊಡನೆ ಕೈಕುಲುಕಿದನು ಮತ್ತು ಗಟ್ಟಿಯಾಗಿ ನಗುತ್ತಾ ಅವರಲ್ಲಿ ಪ್ರತಿಯೊಬ್ಬರನ್ನು ಆಲಂಗಿಸಿದನು. ಗೋಪಾಲಕರು ಮತ್ತು ಬಾಲಕರು, ಗೋಪಿಯರು, ನಂದಮಹಾರಾಜ ಮತ್ತು ಯಶೋದೆ ಎಲ್ಲರೂ ಅವನನ್ನು ಬರಮಾಡಿಕೊಂಡ ಮೇಲೆ ಬಲರಾಮನು ತೃಪ್ತಿಯಿಂದ ಕುಳಿತುಕೊಂಡನು. ಅವರೆಲ್ಲರೂ ಅವನನ್ನು ಸುತ್ತುವರಿದರು. ಮೊದಲು ಬಲರಾಮನು ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದನು. ಅನಂತರ ಅವನನ್ನು ಬಹುಕಾಲದಿಂದ ಕಾಣದಿದ್ದ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಪ್ರಭುವಿನ ಕಮಲ ನಯನಗಳಿಗೆ ಮಾರುಹೋಗಿ ವೃಂದಾವನದ ನಿವಾಸಿಗಳು ಕೃಷ್ಣನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದರು. ಅವರ ಗಾಢವಾದ ಕೃಷ್ಣ ಪ್ರೇಮದಿಂದ ಅವರು ಸ್ವರ್ಗಲೋಕಗಳಿಗೆ ಹೋಗಬೇಕೆಂದಾಗಲಿ, ಪರಮಸತ್ಯದೊಡನೆ ಒಂದಾಗಲು, ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕೆಂದಾಗಲಿ ಅವರು ಎಂದೂ ಬಯಸಿರಲಿಲ್ಲ. ಶ್ರೀಮಂತಿಕೆಯ ಜೀವನವೂ ಸಹ ಅವರಿಗೆ ಬೇಕಿರಲಿಲ್ಲ. ಗೋಪಾಲಕರಾಗಿ ಹಳ್ಳಿಯ ಸರಳ ಜೀವನದಲ್ಲಿಯೇ ತೃಪ್ತಿಯಾಗಿದ್ದರು. ಅವರು ಸದಾ ಕೃಷ್ಣನ ಯೋಚನೆಯಲ್ಲಿಯೇ ಮಗ್ನರಾಗಿದ್ದರು. ಅವರು ಯಾವ ವೈಯಕ್ತಿಕ ಲಾಭವನ್ನೂ ಬಯಸಲಿಲ್ಲ. ಅವರಿಗೆ ಕೃಷ್ಣನಲ್ಲಿ ಎಷ್ಟು ಪ್ರೇಮವಿದ್ದಿತ್ತೆಂದರೆ, ಅವನು ಇಲ್ಲದಿದ್ದಾಗ, ಅವನ ವಿಷಯವಾಗಿ ಬಲರಾಮನನ್ನು ಪ್ರಶ್ನೆ ಕೇಳುವಾಗ ಅವರ ಧ್ವನಿಗಳು ಕಂಪಿಸುತ್ತಿದ್ದವು. ಮೊದಲು ನಂದಮಹಾರಾಜನು ಯಶೋದಾಮಾಯಿಯು ಹೀಗೆ ಪ್ರಶ್ನಿಸಿದರು. ಪ್ರಿಯ ಬಲರಾಮ, ನಮ್ಮ ಸ್ನೇಹಿತರು ವಸುದೇವ ಮತ್ತು ಸಂಸಾರದ ಇತರರು ಕ್ಷೇಮವಾಗಿದ್ದಾರೆಯೇ? ನೀನು ಮತ್ತು ಕೃಷ್ಣ ಈಗ ಬೆಳೆದು ದೊಡ್ಡವರಾಗಿದ್ದೀರಿ. ನಿಮಗೆ ಮಕ್ಕಳಾಗಿವೆ. ಸಂಸಾರ ಸುಖದಲ್ಲಿ ಬಡಪಾಯಿಗಳಾದ ನಿಮ್ಮ ತಂದೆ ಮತ್ತು ತಾಯಿ ನಂದಮಹಾರಾಜನನ್ನು, ಯಶೋದಾದೇವಿಯನ್ನು ಒಮ್ಮೊಮ್ಮೆಯಾದರೂ ಸ್ಮರಿಸಿಕೊಳ್ಳುತ್ತೀರಾ? ನೀವು ಆ ಮಹಾಪಾಪಿ ಕಂಸನನ್ನು ಕೊಂದಿರಿ ಮತ್ತು ವಸುದೇವ ಮತ್ತು ಇತರ ಮಿತ್ರರಂತೆ ಅವನ ಪೀಡೆಗೆ ಒಳಗಾಗಿದ್ದವರು ಈಗ ನೆಮ್ಮದಿಯಿಂದ ಇದ್ದಾರೆ ಎನ್ನುವುದು ಒಂದು ಬಹಳ ಒಳ್ಳೆಯ ಸುದ್ದಿ. ನೀನು ಮತ್ತು ಕೃಷ್ಣನು ಜರಾಸಂಧನನ್ನು ಸೋಲಿಸಿದಿರಿ, ಕಾಲಯವನನ್ನು ಸೋಲಿಸಿ ಕೊಂದಿರಿ ಮತ್ತು ಕೋಟೆಯಿಂದ ಬಲಗೊಂಡ ದ್ವಾರಕೆಯಲ್ಲಿ ನೀವೀಗ ವಾಸ ಮಾಡುತ್ತಿದ್ದೀರಿ ಎನ್ನುವುದು ಒಳ್ಳೆಯ ಸುದ್ದಿ. ಗೋಪಿಯರು ಬಂದಾಗ ಬಲರಾಮನು ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡಿದನು. ಕೃಷ್ಣ ಮತ್ತು ಬಲರಾಮನು ಹೊರಟು ಹೋದದ್ದರಿಂದ ಇಷ್ಟು ಕಾಲವೂ ನೋವನ್ನು ಅನುಭವಿಸುತ್ತಿದ್ದ ಗೋಪಿಯರು ಹಿಡಿಸಲಾರದ ಹರ್ಷದಿಂದ ಅಣ್ಣ ತಮ್ಮಂದಿರ ಯೋಗಕ್ಷೇಮವನ್ನು ವಿಚಾರಿಸಿದರು. ದ್ವಾರಕಾಪುರಿಯ ಜ್ಞಾನಿಗಳಾದ ಸ್ತ್ರೀಯರ ನಡುವೆ ಕೃಷ್ಣನು ಸಂತೋಷವಾಗಿದ್ದಾನೆಯೇ ಎಂದು ನಿರ್ದಿಷ್ಟವಾಗಿ ಬಲರಾಮನನ್ನು ಕೇಳಿದರು. ಅವನ ತಂದೆ ನಂದ, ಅವನ ತಾಯಿ ಯಶೋದೆ ಮತ್ತು ಅವನು ವೃಂದಾವನದಲ್ಲಿದ್ದಾಗ ಯಾರೊಡನೆ ಅತ್ಯಂತ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದನೋ ಆ ಸ್ನೇಹಿತರನ್ನು ಅವನು ಒಮ್ಮೊಮ್ಮೆಯಾದರೂ ಸ್ಮರಿಸಿಕೊಳ್ಳುತ್ತಾನೆಯೇ? ಇಲ್ಲಿಗೆ ಬಂದು ತನ್ನ ತಾಯಿ ಯಶೋದೆಯನ್ನು ನೋಡುವ ಯೋಚನೆಯು ಕೃಷ್ಣನಿಗಿದೆಯೇ? ಅವನ ಸಹವಾಸದಿಂದ ವಂಚಿತರಾಗಿ ದೀನಸ್ಥಿತಿಯಲ್ಲಿರುವ ಗೋಪಿಯರಾದ ನಮ್ಮ ನೆನಪು ಅವನಿಗಿದೆಯೇ? ದ್ವಾರಕೆಯ ಸಂಸ್ಕೃತ ಸ್ತ್ರೀಯರ ಮಧ್ಯೆ ಕೃಷ್ಣನು ನಮ್ಮನ್ನು ಮರೆತಿರಬಹುದು. ಆದರೆ ನಾವು ಇನ್ನೂ ಪುಷ್ಪಗಳನ್ನು ಸಂಗ್ರಹಿಸಿ ಹಾರವನ್ನು ಕಟ್ಟುತ್ತಾ ಅವನನ್ನು ಸ್ಮರಿಸಿಕೊಳ್ಳುತ್ತೇವೆ. ಆದರೆ ಅವನು ಬಾರದಿದ್ದಾಗ ನಾವು ಅಳುತ್ತಲೇ ಕಾಲವನ್ನು ಕಳೆಯುತ್ತೇವೆ. ದಶಾರನ ಸಂತತಿಯವನಾದ ಬಲರಾಮನೇ, ಅವನು ಇಲ್ಲಿಗೆ ಬಂದು ನಾವು ಕಟ್ಟಿರುವ ಈ ಮಾಲೆಗಳನ್ನು ಸ್ವೀಕರಿಸಿದರೆ ಸಾಕು, ನಾವು ಕೃಷ್ಣನ ಸ್ನೇಹಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತೇವೆ ಎಂದು ನಿನಗೆ ಗೊತ್ತು. ಮಹಾಯಾತನೆಯಲ್ಲಿಯೂ ಸಂಸಾರದ ಸದಸ್ಯರ ಬಾಂಧವ್ಯವನ್ನು ಬಿಟ್ಟು ಬಿಡುವುದು ಸಾಧ್ಯವಿಲ್ಲ. ಇತರರಿಗೆ ಅದು ಅಸಾಧ್ಯವಾಗಿರಬಹುದಾದರೂ ನಾವು ನಮ್ಮ ತ್ಯಾಗದ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ನಮ್ಮ ತಂದೆಯರು, ತಾಯಿಯರು, ಸೋದರಿಯರು ಮತ್ತು ಬಂಧುಗಳನ್ನು ಬಿಟ್ಟು ಬಿಟ್ಟೆವು. ಅನಂತರ ಇದ್ದಕ್ಕಿದ್ದಂತೆಯೇ ಕೃಷ್ಣನು ನಮ್ಮನ್ನು ತ್ಯಜಿಸಿ ಹೊರಟು ಹೋದನು. ಸ್ವಲ್ಪವೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವನು ನಮ್ಮ ಆತ್ಮೀಯ ಸಂಬಂಧವನ್ನು ಮುರಿದು ಬೇರೆ ದೇಶಕ್ಕೆ ಹೊರಟು ಹೋದನು. ಆದರೆ ಅವನು ಎಷ್ಟು ಬುದ್ಧಿವಂತ ಮತ್ತು ಉಪಾಯಗಾರ ಎಂದರೆ ಬಹು ಸವಿಯಾದ ಮಾತುಗಳನ್ನು ಆಡಿದನು. ಪ್ರೀತಿಯ ಗೋಪಿಯರೇ, ಚಿಂತಿಸಬೇಡಿ, ನೀವು ನನಗೆ ಮಾಡಿದ ಸೇವೆಗೆ ನಾನು ಪ್ರತಿಫಲವನ್ನು ಕೊಡಲಾರೆ ಎಂದು ಹೇಳಿದನು. ಎಷ್ಟೇ ಆಗಲಿ ನಾವು ಹೆಂಗಸರು, ಆದ್ದರಿಂದ ಅವನನ್ನು ನಂಬದಿರುವುದು ಹೇಗೆ? ಅವನ ಸಿಹಿ ಮಾತುಗಳೆಲ್ಲ ನಮಗೆ ಮೋಸ ಮಾಡುವುದಕ್ಕಾಗಿಯೇ ಎಂದು ಈಗ ನಮಗೆ ಅರ್ಥವಾಗುತ್ತದೆ. ಕೃಷ್ಣನು ವೃಂದಾವನದಲ್ಲಿ ಇಲ್ಲದಿದ್ದುದನ್ನು ಅಪೇಕ್ಷಿಸುತ್ತಾ ಮತ್ತೊಬ್ಬ ಗೋಪಿಯು ಹೀಗೆ ಹೇಳಿದಳು: ಪ್ರಿಯ ಬಲರಾಮ, ನಾವಂತೂ ಹಳ್ಳಿಯ ಹುಡುಗಿಯರು, ಆದುದರಿಂದ ಕೃಷ್ಣನು ಹಾಗೆ ನಮಗೆ ಮೋಸ ಮಾಡುವುದು ಸಾಧ್ಯವಾಯಿತು. ಆದರೆ ದ್ವಾರಕೆಯ ಹೆಂಗಸರ ವಿಷಯವೇನು? ಅವರು ನಮ್ಮಷ್ಟು ದೊಡ್ಡರು ಎಂದುಕೊಳ್ಳಬೇಡ. ಹಳ್ಳಿಯ ಹೆಂಗಸರಾದ ನಮ್ಮನ್ನು ಕೃಷ್ಣನು ದಾರಿ ತಪ್ಪಿಸಬಹುದು, ಆದರೆ ದ್ವಾರಕೆಯ ಹೆಂಗಸರು ಬಹು ಜಾಣೆಯರು. ಆದುದರಿಂದ ನಗರದ ಅಂತಹ ಸ್ತ್ರೀಯರು ಕೃಷ್ಣನಿಂದಾಗಿ ದಾರಿ ತಪ್ಪಿ ಅವನ ಮಾತುಗಳನ್ನು ನಂಬುತ್ತಾರೆ ಎಂದರೆ ನನಗೆ ಆಶ್ಚರ್ಯವಾಗುತ್ತದೆ. ಇನ್ನೊಬ್ಬ ಗೋಪಿಯು ಮಾತನ್ನು ಪ್ರಾರಂಭಿಸಿದಳು: ಪ್ರಿಯ ಸ್ನೇಹಿತನೇ, ಕೃಷ್ಣನು ಮಾತಿನಲ್ಲಿ ಜಾಣ. ಆ ಕಲೆಯಲ್ಲಿ ಯಾರೂ ಅವನೊಡನೆ ಸ್ಪರ್ಧಿಸಲಾರರು. ಅವನು ಎಂತಹ ಮಾತುಗಳನ್ನು ಸೃಷ್ಟಿಸಿ ಎಷ್ಟು ಸವಿಯಾಗಿ ಮಾತನಾಡುತ್ತಾನೆ ಎಂದರೆ ಯಾವ ಹೆಂಗಸಿನ ಹೃದಯವಾದರೂ ಮೋಸ ಹೋಗುತ್ತದೆ. ಅಲ್ಲದೆ ಬಹು ಆಕರ್ಷಕವಾಗಿ ಮೆಲುನಗೆಯನ್ನು ಬೀರುವ ಕಲೆಯನ್ನು ಅವನು ಕರಗತ ಮಾಡಿಕೊಂಡಿದ್ದಾನೆ. ಅವನ ಮುಗುಳ್ನಗೆಯನ್ನು ನೋಡಿ ಹೆಂಗಸರು ಅವನನ್ನು ಬಯಸಿ ಹುಚ್ಚಾಗುತ್ತಾರೆ. ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ತಮ್ಮನ್ನು ಅವನಿಗೆ ಕೊಟ್ಟುಕೊಳ್ಳಲು ಸಿದ್ಧರಾಗಿರುತ್ತಾರೆ. ಇದನ್ನು ಕೇಳಿ ಇನ್ನೊಬ್ಬ ಗೋಪಿಯು ಹೀಗೆಂದಳು: ಪ್ರಿಯ ಸ್ನೇಹಿತೆಯರೇ, ಕೃಷ್ಣನ ವಿಷಯ ಮಾತನಾಡಿ ಏನು ಪ್ರಯೋಜನ? ಮಾತಿನಲ್ಲಿ ಕಾಲ ಕಳೆಯಬೇಕೆಂದು ನಿಮಗನ್ನಿಸಿದ್ದರೆ ನಾವು ಅವನನ್ನು ಬಿಟ್ಟು ಬೇರೆ ಯಾವುದಾದರೂ ವಿಷಯವನ್ನು ಕುರಿತು ಮಾತನಾಡೋಣ. ಕ್ರೂರಿ ಕೃಷ್ಣನು ನಮ್ಮನ್ನು ಬಿಟ್ಟು ಕಾಲವನ್ನು ಕಳೆಯಬಲ್ಲವನಾದರೆ ಕೃಷ್ಣನನ್ನು ಬಿಟ್ಟು ಕಾಲವನ್ನು ಕಳೆಯುವುದು ನಮಗೇಕೆ ಸಾಧ್ಯವಿಲ್ಲ? ನಿಜ, ನಾವಿಲ್ಲದೆಯೇ ಕೃಷ್ಣನು ಸುಖವಾಗಿ ಕಾಲವನ್ನು ಕಳೆಯುತ್ತಾನೆ. ವ್ಯತ್ಯಾಸವೆಂದರೆ ಅವನಿಲ್ಲದೆ ದಿನಗಳನ್ನು ನಾವು ಬಹಳ ಸಂತೋಷದಿಂದ ಕಳೆಯಲು ಸಾಧ್ಯವಿಲ್ಲ. ಗೋಪಿಯರು ಹೀಗೆ ಮಾತನಾಡುತ್ತಿದ್ದಾಗ ಕೃಷ್ಣನ ವಿಷಯದಲ್ಲಿ ಅವರ ಭಾವನೆಗಳು ತೀವ್ರವಾದವು. ಕೃಷ್ಣನ ಮುಗುಳ್ನಗೆ, ಕೃಷ್ಣನ ಪ್ರೇಮದ ಮಾತುಗಳು, ಕೃಷ್ಣನ ಆಕರ್ಷಕ ಲಕ್ಷಣಗಳು, ಕೃಷ್ಣನ ಗುಣಗಳು ಮತ್ತು ಕೃಷ್ಣನ ಆಲಿಂಗನಗಳು ಇವೆಲ್ಲವನ್ನು ಅನುಭವಿಸುತ್ತಿದ್ದರು. ಅವರ ಹರ್ಷೋನ್ಮಾದದಿಂದ ಕೃಷ್ಣನೇ ಅವರ ಮುಂದೆ ಬಂದು ನರ್ತನ ಮಾಡುತ್ತಿದ್ದಂತೆ ತೋರಿತು. ಕೃಷ್ಣನ ಸವಿ ನೆನಪಿನಿಂದಾಗಿ ಅವರಿಗೆ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಏನನ್ನೂ ಲಕ್ಷ್ಯ ಮಾಡದೆ ಅಳಲು ಪ್ರಾರಂಭಿಸಿದರು. ಗೋಪಿಯರ ಹರ್ಷೋನ್ಮಾದವು ಬಲರಾಮನಿಗೆ ಅರ್ಥವಾಯಿತು. ಅವನು ಅವರನ್ನು ಸಮಾಧಾನ ಮಾಡಲು ಬಯಸಿದನು. ಮನವಿಯನ್ನು ಮುಂದಿಡುವುದರಲ್ಲಿ ಅವನು ನಿಪುಣನು. ಆದುದರಿಂದ ಅವನು ಗೋಪಿಯರನ್ನು ಬಹು ಗೌರವದಿಂದ ಮಾತನಾಡಿಸುತ್ತಾ ಕೃಷ್ಣನ ಕಥೆಗಳನ್ನು ಎಷ್ಟು ಸಮಯೋಚಿತ ಪ್ರಜ್ಞೆಯಿಂದ ಹೇಳಿದನೆಂದರೆ ಗೋಪಿಯರಿಗೆ ಸಮಾಧಾನವಾಯಿತು. ಗೋಪಿಯರು ಸಮಾಧಾನದಿಂದ ಇರಲೆಂದು ಅವನು ಚೈತ್ರ ಮತ್ತು ವೈಶಾಖ 2 ತಿಂಗಳುಗಳ ಕಾಲ ಅಲ್ಲಿದ್ದನು. ಆ 2 ತಿಂಗಳು ಗೋಪಿಯರ ಮಧ್ಯೆ ಇದ್ದನು. ದಾಂಪತ್ಯ ಪ್ರೀತಿಯ ಅವರ ಬಯಕೆಯನ್ನು ತೃಪ್ತಿಪಡಿಸಲು ವೃಂದಾವನದ ಕಾಡಿನಲ್ಲಿ 2 ತಿಂಗಳ ಕಾಲ ಪ್ರತಿ ರಾತ್ರಿಯನ್ನು ಅವರೊಂದಿಗೆ ಕಳೆದನು. ಹೀಗೆ ಆ 2 ತಿಂಗಳಲ್ಲಿ ಬಲರಾಮನು ಗೋಪಿಯರೊಡನೆ ರಾಸನೃತ್ಯವನ್ನು ಸವಿದನು. ಆಗ ವಸಂತ ಋತುವಾಗಿದ್ದುದರಿಂದ ಯಮುನಾ ತೀರದಲ್ಲಿ ತಂಗಾಳಿಯು ಹಲವು ಹೂಗಳ ಸುಗಂಧವನ್ನು, ಮುಖ್ಯವಾಗಿ ಕೌಮುದಿ ಪುಷ್ಪದ ಸುಗಂಧವನ್ನು ಹೊತ್ತು ಮೆಲುಮೆಲನೆ ಬೀಸುತ್ತಿತ್ತು. ಬೆಳದಿಂಗಳು ಆಕಾಶವನ್ನು ತುಂಬಿ ಎಲ್ಲೆಡೆ ಹರಡಿತ್ತು. ಯಮುನಾ ತೀರವು ಬಹು ಪ್ರಕಾಶಮಾನವಾಗಿ ಸಂತೋಷ ಕೊಡುತ್ತಿದ್ದವು. ಬಲರಾಮನು ಗೋಪಿಯರ ಸಹವಾಸವನ್ನು ಅಲ್ಲಿ ಸವಿದನು. ವರುಣ ದೇವತೆಯು ತನ್ನ ಮಗಳು ವಾರುಣಿಯನ್ನು ಮರಗಳ ಪೊಟರೆಗಳಿಂದ ಹೊರಸೂಸುವ ಜೇನುತುಪ್ಪದ ರೂಪದಲ್ಲಿ ಕಳುಹಿಸಿಕೊಟ್ಟನು. ಈ ಜೇನಿನಿಂದಾಗಿ ಇಡೀ ಕಾಡಿನಲ್ಲಿ ಸುಗಂಧವು ಹಬ್ಬಿತು. ವಾರುಣಿಯು ಬಲರಾಮನ ಮನಸ್ಸನ್ನು ಸೆಳೆದಳು. ವಾರುಣಿಯ ರುಚಿಯು ಬಲರಾಮನನ್ನು, ಗೋಪಿಯರನ್ನು ಆಕರ್ಷಿಸಿತು. ಅವರೆಲ್ಲ ಅದನ್ನು ಒಟ್ಟಿಗೆ ಕುಡಿದರು. ನಿಸರ್ಗದತ್ತವಾದ ಈ ಪಾನೀಯ ವಾರುಣಿಯನ್ನು ಕುಡಿಯುವಾಗ ಗೋಪಿಯರು ಬಲರಾಮನ ಮಹಿಮೆಯನ್ನು ಹೊಗಳಿದರು. ವಾರುಣಿಯನ್ನು ಕುಡಿದು ಮತ್ತನಾದವರಂತೆ ಬಲರಾಮನು ಬಹು ಸಂತೋಷಪಟ್ಟನು. ಸಂತೋಷದಿಂದ ಅವನ ಕಣ್ಣುಗಳು ಅತ್ತಿತ್ತ ಹೊರಳುತ್ತಿದ್ದವು. ಕಾಡಿನ ಹೂಗಳ ಉದ್ದವಾದ ಹಾರಗಳಿಂದ ಅವನು ಅಲಂಕೃತನಾಗಿದ್ದ. ಅಲೌಕಿಕ ಆನಂದದಿಂದಾಗಿ ಇಡೀ ಸನ್ನಿವೇಶವು ಸಂತೋಷದ ಉತ್ಸವವಾಗಿ ಕಂಡಿತು. ಬಲರಾಮನು ಮೋಹಕವಾಗಿ ಮುಗುಳ್ನಗೆಯನ್ನು ನಕ್ಕನು. ಅವನ ಮುಖವನ್ನು ಅಲಂಕರಿಸಿದ್ದ ಬೆವರಿನ ಹನಿಗಳು ಸಂತೈಸುವ ಉಷಾಕಾಲದ ಹಿಮಮಣಿಗಳಂತೆ ಕಂಡವು. ಬಲರಾಮನು ಈ ಉಲ್ಲಾಸದ ಮನಸ್ಥಿತಿಯಲ್ಲಿದ್ದಾಗ ಯಮುನಾ ನದಿಯ ನೀರಿನಲ್ಲಿ ಗೋಪಿಯರ ಸಹವಾಸವನ್ನು ಸವಿಯಲು ಬಯಸಿದನು. ಆದುದರಿಂದ ಹತ್ತಿರ ಬರುವಂತೆ ಯಮುನಾ ನದಿಯನ್ನು ಕರೆದನು. ಆದರೆ ಅವನು ಮತ್ತಿನಲ್ಲಿದ್ದಾನೆ ಎಂದು ಭಾವಿಸಿ ಯಮುನೆಯು ಅವನ ಅಪ್ಪಣೆಯನ್ನು ಅಲಕ್ಷಿಸಿದಳು. ಯಮುನೆಯು ತನ್ನ ಅಪ್ಪಣೆಯನ್ನು ಕಡೆಗಣಿಸಿದಳೆಂದು ಬಲರಾಮನಿಗೆ ಬಹು ಸಿಟ್ಟು ಬಂದಿತು. ತನ್ನ ನೇಗಿಲಿನಿಂದ ನದಿಯ ಬಳಿ ಭೂಮಿಯನ್ನು ಕೆರೆಯಲು ಅವನು ಬಯಸಿದನು. ಬಲರಾಮನಿಗೆ 2 ಆಯುಧಗಳು, ನೇಗಿಲು ಮತ್ತು ಗದೆ, ಅಗತ್ಯವಾದಂತೆ ಅವುಗಳನ್ನು ಬಳಸುತ್ತಿದ್ದ. ಈ ಬಾರಿ ಅವನು ಬಲಪ್ರಯೋಗದಿಂದ ಯಮುನೆಯನ್ನು ಹತ್ತಿರ ಬರಮಾಡಿಕೊಳ್ಳಲು ಬಯಸಿದ. ಇದಕ್ಕಾಗಿ ತನ್ನ ನೇಗಿಲಿನ ಸಹಾಯವನ್ನು ಪಡೆದುಕೊಂಡ. ತನ್ನ ಅಪ್ಪಣೆಯನ್ನು ಪಾಲಿಸಿ ಯಮುನೆಯು ಬರದೇ ಇದ್ದುದಕ್ಕಾಗಿ ಅವಳಿಗೆ ಶಿಕ್ಷೆ ಕೊಡಲು ಬಯಸಿದ. ಅವನು ಯಮುನಾ ನದಿಗೆ ಹೀಗೆ ಹೇಳಿದನು, ಹಾಳು ನದಿಯೇ, ನೀನು ನನ್ನ ಅಪ್ಪಣೆಯನ್ನು ಲಕ್ಷ್ಯ ಮಾಡಿಲ್ಲ. ನಾನು ಈಗ ನಿನಗೆ ಬುದ್ಧಿ ಕಲಿಸುತ್ತೇನೆ. ನೀನಾಗಿ ನನ್ನ ಬಳಿಗೆ ಬರಲಿಲ್ಲ. ಈಗ ನನ್ನ ನೇಗಿಲಿನಿಂದ ನೀನು ಬರುವಂತೆ ಬಲಾತ್ಕಾರ ಮಾಡುತ್ತೇನೆ. ನಾನು ನಿನ್ನನ್ನು 100 ಸಣ್ಣ ಸಣ್ಣ ಹೊಳೆಗಳನ್ನಾಗಿ ಚದುರಿಸಿ ಬಿಡುತ್ತೇನೆ. ಯಮುನೆಗೆ ಹೀಗೆ ಬೆದರಿಕೆ ಹಾಕಿದಾಗ ಅವಳು ಬಲರಾಮನ ಬಲಕ್ಕೆ ಹೆದರಿದಳು. ಕೂಡಲೇ ತಾನೇ ಬಂದು ಅವನ ಚರಣಕಮಲಗಳಿಗೆ ನಮಸ್ಕರಿಸಿ ಹೀಗೆ ಪ್ರಾರ್ಥಿಸಿದಳು, ಪ್ರಿಯ ಬಲರಾಮ, ನೀನು ಅತ್ಯಂತ ಬಲಶಾಲಿಯಾದ ಪುರುಷ. ನೀನು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೀಯೆ. ದುರ್ದೈವದಿಂದ ನಾನು ನಿನ್ನ ವಿಶಿಷ್ಟ ಘನತೆಯ ಉನ್ನತ ಸ್ಥಾನವನ್ನು ಮರೆತೆ. ಆದರೆ ನನಗೆ ಈಗ ಬುದ್ಧಿ ಬಂದಿದೆ. ಶೇಷನಾಗಿ ನಿನ್ನ ಅಂಶಿಕ ವಿಸ್ತೃತ ರೂಪದಿಂದ ನೀನು ಎಲ್ಲ ಲೋಕಗಳನ್ನು ನೀನು ತಲೆಯ ಮೇಲೆ ಧರಿಸಿರುವೆ ಎನ್ನುವುದು ನನಗೆ ನೆನಪಿದೆ. ನೀನೇ ಇಡೀ ವಿಶ್ವದ ಆಧಾರ. ನನ್ನ ಪ್ರಿಯ ದೇವೋತ್ತಮ ಪರಮಪುರುಷ, ನಿನ್ನಲ್ಲಿ 6 ಶ್ರೀಮಂತಿಕೆಗಳು ತುಂಬಿ ತುಳುಕಾಡುತ್ತಿವೆ. ನಿನ್ನ ಸರ್ವಶಕ್ತಿಯನ್ನು ನಾನು ಮರೆತಿದ್ದರಿಂದ ನಾನು ನಿನ್ನ ಅಪ್ಪಣೆಯನ್ನು ಮರೆತು ತಪ್ಪು ಮಾಡಿದೆ. ಆದುದರಿಂದ ನಾನು ಮಹಾಪರಾಧ ಮಾಡಿದ್ದೇನೆ. ಆದರೆ ಪ್ರಿಯ ಪ್ರಭುವೆ, ನಾನು ನಿನಗೆ ಶರಣಾಗತಳಾಗಿದ್ದೇನೆ ಎನ್ನುವುದನ್ನು ತಿಳಿದುಕೋ. ನಿನ್ನ ಭಕ್ತರಲ್ಲಿ ನಿನಗೆ ಬಹು ಪ್ರೀತಿ. ಆದುದರಿಂದ ದಯೆಯಿಟ್ಟು ನನ್ನ ಉದ್ಧಟತನವನ್ನು ಕ್ಷಮಿಸು. ನಿನ್ನ ಅವ್ಯಾಜ ದಯೆಯಿಂದ ನನ್ನನ್ನು ಈಗ ಬಿಡುಗಡೆ ಮಾಡು. ಯಮುನೆಯು ನಮ್ರ ರೀತಿಯಲ್ಲಿ ಹೀಗೆ ಮಾತನಾಡಿದುದರಿಂದ ಬಲರಾಮನು ಅವಳನ್ನು ಕ್ಷಮಿಸಿದನು. ನದಿಯು ಹತ್ತಿರ ಬಂದಾಗ ಸಲಗವು ಹೆಣ್ಣು ಆನೆಯೊಂದಿಗೆ ಕ್ರೀಡಿಸುವಂತೆ ಬಲರಾಮನು ಗೋಪಿಯರೊಡನೆ ನದಿಯ ನೀರಿನಲ್ಲಿ ಈಜಾಡಿ ಸಂತೋಷಪಡಲು ಬಯಸಿದನು. ಬಹು ಹೊತ್ತು ನೀರೊಳಗಿದ್ದು ಬಲರಾಮನಿಗೆ ತೃಪ್ತಿಯಾದಾಗ ಅವನು ನೀರಿನಿಂದ ಹೊರಕ್ಕೆ ಬಂದನು. ಆಗ ಅದೃಷ್ಟ ದೇವತೆಯೊಬ್ಬಳು ಅವನಿಗೆ ಸೊಗಸಾದ ನೀಲಿ ವಸ್ತ್ರಗಳನ್ನು ಮತ್ತು ಬಹು ಬೆಲೆ ಬಾಳುವ ಬಂಗಾರದ ಹಾರವನ್ನು ಅವನಿಗೆ ಅರ್ಪಿಸಿದಳು. ಯಮುನೆಯಲ್ಲಿ ಸ್ನಾನ ಮಾಡಿ ಬಲರಾಮನು ನೀಲಿ ವಸ್ತ್ರವನ್ನು ಧರಿಸಿ ಚಿನ್ನದ ಆಭರಣಗಳಿಂದ ಅಲಂಕೃತನಾದಾಗ ಬಹು ಆಕರ್ಷಕನಾಗಿ ಕಂಡನು. ಬಲರಾಮನ ಮೈಬಣ್ಣ ಬಿಳಿಯದು. ಅವನು ಸೊಗಸಾಗಿ ಉಡುಪು ಧರಿಸಿದಾಗ ಸ್ವರ್ಗಲೋಕದಲ್ಲಿರುವ ಇಂದ್ರನ ಬಿಳಿಯ ಆನೆಯಂತೆ ಕಂಡನು. ಬಲರಾಮನ ನೇಗಿಲು ಕೆರೆದಿದ್ದರಿಂದ ಈಗಲೂ ಯಮುನಾ ನದಿಗೆ ಹಲವು ಸಣ್ಣ ಸಣ್ಣ ಶಾಖೆಗಳುಂಟು. ಯಮುನಾ ನದಿಯ ಈ ಶಾಖೆಗಳೆಲ್ಲ ಬಲರಾಮನ ಸರ್ವಶಕ್ತಿಯನ್ನು ಹಾಡಿ ಹೊಗಳುತ್ತಿವೆ. 2 ತಿಂಗಳುಗಳ ಕಾಲ ಪ್ರತಿ ರಾತ್ರಿಯೂ ಬಲರಾಮನು ಗೋಪಿಯರು ದಿವ್ಯ ಲೀಲೆಗಳಲ್ಲಿ ತೊಡಗಿದ್ದರು. ಕಾಲವು ಎಷ್ಟು ವೇಗವಾಗಿ ಕಳೆಯಿತೆಂದರೆ ಈ ಎಲ್ಲ ರಾತ್ರಿಗಳು ಒಂದೇ ರಾತ್ರಿಯಂತೆ ಅನುಭವವಾದವು. ಬಲರಾಮನ ಸನ್ನಿಧಿಯಲ್ಲಿ ಎಲ್ಲ ಗೋಪಿಯರು, ವೃಂದಾವನದ ನಿವಾಸಿಗಳು, ಹಿಂದೆ ಅಣ್ಣ ತಮ್ಮಂದಿರಾದ ಕೃಷ್ಣನು ಬಲರಾಮನು ಇದ್ದಾಗ ಎಷ್ಟು ಉಲ್ಲಾಸದಿಂದಿದ್ದರೋ ಅಷ್ಟೇ ಉಲ್ಲಾಸದಿಂದಿದ್ದರು. ವೃಂದಾವನಕ್ಕೆ ಬಲರಾಮನ ಭೇಟಿ ಎಂಬ 64ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.